അജനൈതി തമിതി തസ്മിനിത്യർത്ഥ ചക്രേത്യനന്തരം ആയാസ്യ അംഗീരസ മുതലാദവരെല്ല കൂട ವಾಯುದೇವರ ಅಂತರ್ಯಾಮಿಯಾದಂತಹ ಉದ್ಗೀತನಾಮಕ ಪರಮಾತ್ಮನನ್ನು ಆರಾಧನೆ ಮಾಡಿಯೇ ಆಯಾ ಹೆಸರುಗಳನ್ನು ಪಡೆದರು ಅಂತ ಹೇಳಿದ್ದರಿಂದ ದೇವತೆಗಳಷ್ಟೇ ಅಲ್ಲ ಋಷಿಮುನಿಗಳು ಮೊದಲಾಗಿ ಎಲ್ಲರೂ ಸಹ ವಾಯುದೇವರ ಅಂತರ್ಯಾಮಿಯಾಗಿ ನಾರಾಯಣನನ್ನೇ ಆರಾಧನೆ ಮಾಡಬೇಕು ಅಂತ ಹೇಳಿ ತಿಳಿಸಿದರು. ತನ್ನಾಮೋ ಮುಖ್ಯತ್ವ ಸಹ ಆಯಾಶ್ಯನ್ ಮುಖಾದಯತೆ ಗಚ್ಚತಿ ಚಕ್ರೇತ್ಯನಂತರಂ ಬೃಹಸ್ಪತಿರಿತಿ ಚ ನಾಮಲೇಭೆ ಇತಿ ಶೇಷ ಕುತ ಇತ್ಯತೋ ವಾಯಾವೇವ ತನ್ನಾಮ್ನೋ ಮುಖ್ಯತ್ವಾದಿತ್ಯಾಹ. ವಾಯುದೇವರಲ್ಲೇ ಈ ಒಂದು ಅಂಗಿರಸ ಬೃಹಸ್ಪತಿ ಮೊದಲಾದ ಹೆಸರುಗಳೆಲ್ಲ ಮುಖ್ಯವಾಗಿರೋದ್ರಿಂದ ಹೆಸರು ಅವರಿಗೆ ಬರಬೇಕಾದ್ರೆ ಅವರಲ್ಲಿ ಉಪಾಸನೆ ಮಾಡಿದ್ದೇ ಕಾರಣ ಆಯಿತು. ಚಕ್ರೆ ಇತ್ಯನಂತರಂ ಬೃಹಸ್ಪತಿರಿತಿ ಚ ನಾಮಲೇಭೆ ಇತಿ ಶೇಷ ಕುತ ಇತ್ಯತೋ ವಾಯಾವೇವ ತನ್ನಾಮ್ನೋ ಮುಖ್ಯತ್ವಾದಿತ್ಯಾಹ ಏತಮಿತಿ ಮುಖ್ಯಪ್ರಾಣಮಿತಿ ಪ್ರಾಗ್ವದರ್ಥ. ಹಿಂದೆ ಹೇಳಿದಂತೆ ಮುಖ್ಯ ಪ್ರಾಣದಲ್ಲಿ ಉಪಾಸನೆ ಅಂತ ಹೇಳಿದ್ದಕ್ಕೆ ಅರ್ಥ. ತಮಿತಿ ಅಂತ ಹೇಳಿದ್ರೆ ತಸ್ಮಿನ್ ನಿತ್ಯರ್ಥ ತಮ್ಮಂತಕ್ಕಂಥ ಮಾತಿಗೆ ತಸ್ಮಿನ್ ಸಪ್ತಮಿ ವಿಭಕ್ತಿ ಅರ್ಥವನ್ನು ಮಾಡ್ಕೋಬೇಕು. ಚಕ್ರೆ ಇತ್ಯನಂತರಂ ಆಯಾಸ್ಯೇತಿ ನಾಮಲೇಭೆ ಇತಿ ಶೇಷ ಕುತಃ ವಾಯಾವೇವ ತನ್ನಾಮ್ನೋ ಮುಖ್ಯತ್ವಾದಿತ್ಯಾ ಏತಮಿತಿ ಆಸ್ಯಾನ್ ಮುಖಾದಯತೆ ಗಚ್ಚತಿ ದಾಲ್ಭ್ಯೋ ದಲ್ಭಪುತ್ರೋ ಪಕೋ ನಾಮ ಮುನಿ ತಮುಕ್ತ ಮಹಿಮಯುಕ್ತಂ ಪ್ರಾಣಂ ವಿತಾಂ ಚಕಾರ ಜ್ಞಾತವಾನ್. ಕೊನೆಯವರಾಗಿ ದಾಲ್ಭ್ಯ ಅಂತಕ್ಕಂಥ ಮುನಿಗಳು ಸಹ ಹಾಗೆ ಅಂತ ಹೇಳುತ್ತಾ ನಾಲ್ಕಾರು ಹೆಸರು ಹೇಳಿದ್ದಕ್ಕೆ ಉಳಿದ ಎಲ್ಲ ಮುನಿಗಳ ಹೆಸರು ಸಹ ಅವರಿಗೆ ಬರಲಿಕ್ಕೆ ಇದೇ ಕಾರಣ ಅಂತ ಅರ್ಥ. ಸಹ ನೈಮಿಷೀಯಾಂ ಉದ್ಗಾತ ಉದ್ಗಾತ ಬಹೂವ ಸಹಸ್ಮೈಭ್ಯ ಕಾಮಾನಾಗಾಯತಿ ಆಗಾತಾಹ ವೈ ಕಾಮಾನಾಂ ಭವತಿ ಯಹ ಏತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಮುಪಾಸ್ತೆ ಇತ್ಯ ಅಧ್ಯಾತ್ಮಂ. ಸಹ ನೈಮಿಷೀಯಾಂ ಉದ್ಗಾತ ಬಹೂವ ಸಹ ಸ್ಮ ಏಭ್ಯ ಕಾಮಾನ್ ಆಗಾಯತಿ ಆಗಾತಾಹ ವೈ ಕಾಮಾನಾಂ ಭವತಿ ಯಹ ಏತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಂ ಉಪಾಸ್ತೆ ಇತಿ ಅಧ್ಯಾತ್ಮಂ. ಸಹ ಪ್ರಾಣಜ್ಞಾನೀಪಕಃ ನೈಮಿಷೀಯಾನಾಂ ನೈಮಿಷಾರಣ್ಯವಾಸಿನಾಂ ಉದ್ಗಾತ ಬಹೂವ. ಆ ಬಕ ಅಂತಕ್ಕಂಥ ಮುನಿ ಹೆಸರು, ಬಕ ಅಂತಕ್ಕಂಥ ಮುನಿಗಳು, ಬಕ ಮತ್ತು ದಾಲ್ಭ್ಯ ಮುನಿಗಳ ಹೆಸರುಗಳವೆಲ್ಲ ಕೂಡ ಅವರು ಮುಂದೆ ಏನು ಮಾಡಿದ್ದಾರೆ, ನೈಮಿಷೀಯ ನೈಮಿಷಾರಣ್ಯ ನೈಮಿಷೀಯರು ಅಂದರೆ ನೈಮಿಷಾರಣ್ಯದಲ್ಲಿ ವಾಸ ಮಾಡತಕ್ಕಂಥ ಮುನಿಗಳಿಗೆ ಉದ್ಗಾತ ಬಹೂವ ಈ ದೇವರ ಮಹಿಮೆಯನ್ನು ಹೇಳ್ತಕ್ಕಂಥವರಾದರು. ಸಹ ಏಭ್ಯ ಕಾಮಾನ್ ಕಾಮಿತಾನ್ ಆಗಾಯತ ಗಾನೇನ ಪ್ರಾಪಿತವಾನ್. ಆ ರೀತಿ ದೇವರ ಮಹಿಮೆ ಈ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಹರಿಯ ಮಹಿಮೆಯನ್ನು ಅವರಿಗೆ ತಿಳಿಸಿದ್ರಿಂದ ಅವರ ಇಷ್ಟಾರ್ಥಗಳೆಲ್ಲ ಈಡೇರಿಬಿಟ್ಟು ಕಾಮಿತಾನ್ ಆಗಾಯತ ಗಾನೇನ ಪ್ರಾಪಿತವಾನ್. ವಾಯುದೇವರ ಮಹಿಮೆಯನ್ನು ಹೇಳೋದ್ರಿಂದ ಇಷ್ಟಾರ್ಥ ಸಿದ್ಧಿ ಅಂತ ಅರ್ಥ. ಅದಕ್ಕೆ ವಾಯುಸ್ತುತಿ ಪುರಸ್ಸರಣೆ ಇತ್ಯಾದಿಗಳಿಂದ ಅಭೀಷ್ಟ ಸಿದ್ಧಿ ಮತ್ತು ಅನಭೀಷ್ಟ ನಾಶ ಎರಡಕ್ಕೂ ಸಾಧನ. ಅತಃ ಕಾರಣಾತ್ ಯಹ ಏವಂ ಪ್ರಾಣ ಮಹಾತ್ಮ್ಯಂ ತತೋ ಅತಿ ಮಹಾತ್ಮ್ಯಂಚ ಹರೇಹೇ ವಿದ್ವಾನ್ ಎಂದು ಕನ್ಕ್ಲೂಡ್ ಮಾಡ್ತಾರೆ. ಅತಃ ಆದ್ದರಿಂದ ಕಾರಣಾತ್ ಆ ಕಾರಣದಿಂದ ಯಹ ಏವಂ ಯಾರು ಹೀಗೆ ಪ್ರಾಣ ಮಹಾತ್ಮ್ಯಂ ಪ್ರಾಣದೇವರ ಮಹಾತ್ಮ್ಯವನ್ನು ತತೋ ಅತಿ ಮಹಾತ್ಮ್ಯಂಚ ಹರೇಹೇ ಅವರಿಗಿಂತ ಶ್ರೀಹರಿಯ ಮಹಾತ್ಮ್ಯ ಅತಿಯಾದದ್ದು. ಪ್ರಾಣದೇವರದು ಮಹಾತ್ಮ್ಯ, ಶ್ರೀಹರಿಯದು ಅತ್ಯಂತ ಮಹಾತ್ಮ್ಯ. ಅದನ್ನು ಯಾರು ತಿಳಿತಾರೋ ವಿದ್ವಾನ್ ತಿಳಿತಾರೋ ಅಕ್ಷರ ಮುದ್ಗೀತಂ ಹರಿಮುಪಾಸ್ತೆ ಸರಿಯಾದ ಉಪಾಸನೆ ಮಾಡೋದು ಅವರಿಗೆ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಸಹ ಕಾಮಾನ ಆಗಾತ ಭವತಿ ಗಾನೇನ ಕಾಮಿತ ಪ್ರಾಪ್ತ ಭವತಿ. ಇವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಕ್ಕೆ ಅವ್ರಿಗೆ ಇಷ್ಟಾರ್ಥ ಸಿದ್ಧಿ ಆಗೋದಾದರೆ ಹೇಳೋರಿಗೆ ಇನ್ನು ಭಾರಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳಿದರು. ಇತಿ ಅಧ್ಯಾತ್ಮಂ ದೇಹಸ್ಥ ಪ್ರಾಣಾಧಿಕತ ಉದ್ಗೀತೋಪಾಸ್ತಿ ಮಹಾತ್ಮ್ಯಂ ನಿರೂಪಿತವಿತ್ಯರ್ಥ. ದೇಹಸ್ಥ ಪ್ರಾಣಾಧಿಗತ ಉದ್ಗೀತ ಮೊದಲು ದೇಹ, ಅದರಲ್ಲಿ ಪ್ರಾಣಾದಿಗಳು, ಅದರಲ್ಲಿ ಉದ್ಗೀತ ನಾಮಕನ ಉಪಾಸನೆ, ಅದರ ಮಹಾತ್ಮ್ಯಂ ನಿರೂಪಿತ ಇತ್ಯರ್ಥ. ಅದರ ಮಹಾತ್ಮ್ಯ ನಿರೂಪಿತವಾಯಿತು ಅಂಥೇಳಿ ಈ ಮೊದಲನೇ ಅಧ್ಯಾಯದ ಎರಡನೇ ಖಂಡ ಮುಗಿತಾರೆ. ಅದಿಷ್ಟಕ್ಕೂ ಭಾಷ್ಯ ಪೂರ್ತಿಯಾಗಿದೆಯಲ್ಲ. ಪ್ರಾಣಂ ಪ್ರಾಣಂ ಪ್ರಾಪ್ಯೈವ ವಿಧ್ವಸ್ತ್ವಾಹ ಯಥಾ ಪೂರ್ವೇ ಅಸುರಾತ್ ತಥಾ ತದುಪಾಸಕಶ್ಚಾಪಿ ಪ್ರತೀಪ್ತಂ ದಾತುಮಿಚ್ಚ ಅದಾಗಿತ್ತು. ಇತಿ ಚ ಅದು ಆಗಿತ್ತು, ಸಪ್ತಮ್ಯರ್ಥಾನೂ ಆಗಿತ್ತು. ಮುಂದೆ ತತಶ್ಚಾಯ ಅಥ ಅಧಿದೈವತಂ. ನೆಕ್ಸ್ಟ್ ಉಪನಿಷತ್ತು ಅದಕ್ಕೆ ಖಂಡಾರ್ಥ. ಅಥ ಅಧಿದೈವತಂ, ಈಗ ಅಧಿದೈವತವನ್ನು ಹೇಳುತ್ತೇವೆ ಅಂತ ಹೇಳಿದರು. ಯಯೇ ವಾಸೌ ತಪತಿ ತಮುದ್ಗೀತಂ ಉಪಾಸೀತ ಉದ್ಯನ್ ವಾ ಏಷ ಪ್ರಜಾಭ್ಯ ಉದ್ಗಾಯತಿ ಉದ್ಯನ್ ಸ್ತಮೋ ಭಯಂ ಅಪಹಂತಿ ಅಪಹಂತಾಹ ವೈ ಉಭಯಸ್ಯ ತಮಸೋ ಭವತಿ ಯಹ ಏವಂ ವೇದ. ಅಥ ಅಧ್ಯಾತ್ಮ ಉದ್ಗೀತ ಉಪಾಸ್ತ್ಯುಕ್ತಿಯನಂತರಂ. ಅಧ್ಯಾತ್ಮ ಅಂದರೆ ದೇಹದೊಳಗೆ ಉಪಾಸನೆ ಮಾಡೋದೆಲ್ಲ ಹೇಳಿದರೆ. ಈಗ ಅಧಿದೈವತಂ, ಈಗ ಭೂತಾಭಿಮಾನಿ ದೇವತೆಗಳ ಒಳಗೆ ಉಪಾಸನೆ ಮಾಡೋದನ್ನು ಹೇಳ್ತಾರೆ. ಅದಕ್ಕೆ ಅಥ ಅಧಿದೈವತಂ ಅಂತ ಹೇಳಿದರು. ದೇವತೆಗಳ ಸ್ವಾಮಿತ್ವೇನು ಉಪಾಸನೆ ಮಾಡಿದಾಗ ಅಧಿದೈವತ, ಮನಸ್ಸಿನಲ್ಲಿ ಉಪಾಸನೆ ಮಾಡಿದಾಗ ಅದು, ದೇಹ ವರ್ಸಗಳು ಮಾಡಿದಾಗ ಅಧ್ಯಾತ್ಮ, ಆದರೆ ಭೂತಗಳಲ್ಲಿ ಉಪಾಸನೆ ಮಾಡಿದಾಗ ಅಧಿಭೌತ. ಹೀಗೆ ಮೂರರ್ಥ, ಅಧಿಭೌತಿಕ, ಅಧಿದೈವಿಕ ಮತ್ತು ಆಧ್ಯಾತ್ಮಿಕ ಅಂತ ಮೂರರ್ಥ. ಇದರಲ್ಲಿ ಹೊರಗಿನ ದೇವತೆ ಸೂರ್ಯ ಆದಿ ದೇವತೆಗಳಿದ್ದಾರೆ, ಸೂರ್ಯಮಂಡಲಕ್ಕೆ ಅಧಿದೇವತೆ ಅವರು, ಅವ್ರ ಮೇಲೆ ಪರಮಾತ್ಮ ಇದ್ದಾರೆ. ಆ ರೀತಿ ಉಪಾಸನೆ ಮಾಡೋದಕ್ಕೇನು ಪ್ರಯೋಜನ ಅಂತ ಹೇಳ್ತಾರೆ. ಈಗ ಅಥ ಅಧಿದೈವತಂ ಯಹ ಏವ ಅಸೌ ತಪತಿ, ಬೆಳಕು ಕೊಡ್ತಾನು ಸೂರ್ಯ, ತಮ್ಮ ಉದ್ಗೀತಂ ಉಪಾಸೀತ, ಆ ಸೂರ್ಯರ ಒಳಗೆ ಮತ್ತೆ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ. ಗಾಯತ್ರಿ ಜಪದ ಮಹತ್ವ ಹೇಳಿದಂತೆ ಆಯಿತು. ಉದ್ಯನ್ವಾ ಏಷ ಪ್ರಜಾಭ್ಯ ಉದ್ಗಾಯತಿ, ಸೂರ್ಯೋದಯವಾಗ್ತಿರ್ಲಿಕ್ಕೆ ದೇವರು ಮಹಿಮೆ ಹೇಳ್ತಾರೆ ಅಂತ ಹೇಳ್ತಾರೆ. ಸೂರ್ಯೋದಯ ಆಯಿತು ಅಂದರೆ ನಾವು ಮಾಡಿಸಿದ್ದಲ್ಲ, ಯಾರು ಮಾಡಿದ್ದದು? ದೇವ್ರ ಮಹಿಮೆ ಅದು. ಅದಕ್ಕೆ ಉದ್ಗಾಯತಿ ಉದ್ಯನ್ ತಮೋಭಯಂ ಅಪಹಂತಿ, ಸೂರ್ಯ ಉದಿಸ್ತಿರ್ಲಿಕ್ಕೆ ಏನಾಗ್ತಾ ಇದೆ? ತಮೋಭಯಂ ಅಪಹಂತಿ, ಕತ್ತಲೆಯ ಭಯ ಪರಿಹಾರ ಆಯಿತು. ಯಾರು ಈ ರೀತಿ ತಿಳಿತಾರೋ, ಸೂರ್ಯ, ಸೂರ್ಯ ಅಂತರ್ಗತ ಭಾರತೀಯರೋಣ ಮುಖ್ಯ ಪ್ರಾಣ, ಅದವರಂತರ್ಗತ ನಾರಾಯಣನ ಮಹತ್ವ ಯಾರು ತಿಳ್ಕೊಳ್ತಾರೋ ಅವರಿಗೆ ಅಪಹಂತ ವೈ ಉಭಯಶ್ಚ ತಮಸೋ ಭವತಿ ಏವಂ ವೇದ. ಅವರು ಎರಡು ಕತ್ತಲೆಯೂ ಇರೋದಿಲ್ಲ, ಒಡಗಿನ ಕತ್ತಲೆ ಇರೋದ, ಹೊರಗಿನ ಕತ್ತಲೆ, ಬರೀ ಸೂರ್ಯನ ಮಾಡಿದ್ರೆ ಹೊರಗಿನ ಕತ್ತಲೆ ಹೋಯ್ತು ಅಷ್ಟೇ. ಆದರೆ ಅಪಿತ್ರಿಳುವಕ್ಕೆ ಆ ಬಹಿರುಲ್ಲಸಂತಿ ಆಗೋದ್ರಿಂದ ಆಚಾರ್ಯರ ಮಹಿಮೆ ಸಮೇತ ತಿಳ್ಕೊ, ದೇವರ ಮೇಲೆ ತಿಳ್ಕೊಂಡಾಗ ಎರಡು ವಿಧ ಕತ್ತಲೆಯೂ ಪರಿಹಾರ ಆಗಿಬಿಡತ್ತೆ. ಅಥ ಅಧ್ಯಾತ್ಮೋದ್ಗೀತ ಉಪಾಸ್ತ್ಯುಕ್ತಿಯನಂತರಂ. ಯಾವುದಕ್ಕೆ? ಎರಡರ್ಥ, ಅಜ್ಞಾನ, ಅಜ್ಞಾನ ಮೊದಲೇ ಆಯ್ತವೆ ನಮಗಿರೋದು, ಅಜ್ಞಾನ ಫಸ್ಟಿಗೆ. ಆ ತಮಸ್ಸನ್ನು ತಮಯುಗ್ರ ಅಷ್ಟೇ ಪಡೆದು ಬಿಡಿದವ್ರಿಗಿಲ್ಲ, ಅದು ಕೊನೆಗೆ ದಾಟಕ್ಕಾಗೋದೇ ಇಲ್ಲ ಅವರಿಗೆ, ಹೋಗಿಬಿಡ್ತಾರೆ. ಅಥ ಅಧ್ಯಾತ್ಮ ಉದ್ಗೀತ ಉಪಾಸ್ತ್ಯುಕ್ತಿಯನಂತರಂ ಅಧಿದೈವತಗತ ಉದ್ಗೀತ ಉಪಾಸ್ತಿ ರುಚ್ಯತೆ ಇತ್ಯರ್ಥ. ತದಾಹ ಯಯೇವೇತಿ ಯಯೇವ ಅಸೌ ಸೂರ್ಯಮಂಡಲಸ್ಥೋ ವಾಯು ತಪತಿ ಪ್ರಕಾಶತೆ ತಂ, ಸೂರ್ಯಮಂಡಲದ ಒಡಗಿದ್ದು ಬೆಳಕು ಕೊಡೋ ಕೂಡ ಯಾರು? ವಾಯುದೇವರೇ. ದ್ವಿತೀಯ ಸಪ್ತಮ್ಯರ್ಥೆ, ಇಲ್ಲಿ ಕೂಡ ದ್ವಿತೀಯ ವಿಭಕ್ತಿ ಇದೆ, ಆ ಸಪ್ತಮ್ಯರ್ಥನ ಅರ್ಥ ಮಾಡ್ಕೋಬೇಕು. ತಸ್ಮಿನ್ ಉದ್ಗೀತಂ ಹರಿ ಉಪಾಸೀತ, ಅವರಲ್ಲಿ ಹರಿಯನ್ನು, ಉದ್ಗೀತರಾದ ಹರಿಯನ್ನು ಉಪಾಸನೆ ಮಾಡಬೇಕು. ಏಷ ಮುಖ್ಯವಾಯು ಸ್ವತಃ ಉದಯಾಸ್ತಮಾನ ಉದಯಾಸ್ತಮಯ ಹೀನೋಪಿ, ವಾಯುದೇವರಿಗೆ ಉದಯ ಅಂತಿಲ್ಲ, ಅಸ್ತಮಯ ಅಂತಿಲ್ಲ, ಸೂರ್ಯಮಂಡಲದಾಗಿದ್ದ ಕೆಲಸ ಮಾಡಿಸ್ತಾರಷ್ಟೇ. ಉದ್ಯನ್ ಮಂಡಲೋದಯೇನ ಪ್ರಜಾಭ್ಯ ಉದ್ಯನ್ ನಿವಸನ್ ಉದ್ಗಾಯತಿ, ಉದಿಸಿದಂತೆ ಮಾಡ್ತಾ ಹರಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಉದ್ಯನ್ ಮಂಡಲದ್ವಾರ ಉದ್ಯನ್ ಉಭಯಂ ತಮಃ ಬಾಹ್ಯಾಭ್ಯಂತರಂ ತಮೋ ಅಪಹಂತಿ, ಅದಕ್ಕೆ ಆ ರೀತಿ ಉದಯವನ್ನು ಮಾಡ್ತಾನೆ, ಹೊರಗಿನ ಒಳಗಿನ ಎರಡು ಕತ್ತಲೆಯನ್ನು ಕಳೆದು ಹಾಕ್ತಾರೆ. ಏವಂ ವೇದಿನ ಫಲಮಾಹ, ಈ ತಿಳ್ಕೊಂಡವ್ರಿಗೇನು ಫಲ ಇದೆ ಅಂದರೆ ಅಪಹಂತ ಇತಿ. ಏವಂ ಉಭಯ ತಮೋ ಹಂತೃತ್ವೇನ ಪ್ರಾಣಂ ವೇದ ಸಹ ಉಭಯಶ್ಚ ತಮಸೋ ಅಪಹಂತಾಹ ವೈಭವತಿ, ಅವರು ಕೂಡ ಎರಡು ವಿಧಿಯರ ಕತ್ತಲೆ ಕಳ್ಕೊತಾರೆ, ಇನ್ನೊಬ್ಬರು ಕತ್ತಲೆ ಕಳೀತಾರೆ, ಎರಡೆರಡು ಶಕ್ತಿನೂ ಅವರಿಗೆ ಬರುತ್ತೆ ಅಂತ ಹೇಳಿ. ಸಮಾನವು ಏವ ಅಯಂ ಚಾಸೌ ಚೋಷ್ಣೋ ಅಯಮುಷ್ಣೋ ಸೌ ಸ್ವರ ಇತಿ ಮಮ ಅಚಚ್ಛತೆ ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮುಂ ತಸ್ಮಾದ್ವಾ ಏತಂ ಇಮಂ ಮಮುಂ ಚ ಉದ್ಗೀತಂ ಉಪಾಸೀತ. ಶರೀರಸ್ಥ ಪ್ರಾಣೇ ಸೂರ್ಯಮಂಡಲಸ್ಥ ಪ್ರಾಣೇ ಚ ಭಗವದ್ ಉಪಾಸನ. ಅಧಿದೈವ ಮುಖ್ಯ ಪ್ರಾಣ, ಸೂರ್ಯಮಂಡಲಾದಿ ಅಂತರ್ಗತ ಸೂರ್ಯ ಮುಖ್ಯ ಪ್ರಾಣ. ಅಧ್ಯಾತ್ಮ ಅಧಿದೈವತ ಉದ್ಗೀತ ಉಪಾಸನೆಯೋರ್ ಮಧ್ಯೆ, ಅಧ್ಯಾತ್ಮ ಉಪಾಸನೆ ಒಂದು, ಅಧಿದೈವತ ಉಪಾಸನೆ ಒಂದು, ಎರಡರ ಮಧ್ಯದೊಳಗೆ ಕಿಮುಪಾಸನ ಸಾಧು ಇತ್ಯತೋ ದ್ವಯಮಿ ಸಮಾನಂ ಇತಿ ಭಾವೇನ ಉಭಯತ್ರ ಸ್ಥಿತ ವಾಯೋ ವಾಯುವೋ ಉಷ್ಣತ್ವಾದಿನ ಸಾಮ್ಯಮಾಹ. ಅದರ ಮಧ್ಯೆ ಯಾವುದಿದೆ, ಯಾವ ಉಪಾಸನೆ ಶ್ರೇಷ್ಠ ಅಂದರೆ ವಾಯುದೇವರ ಉಪಾಸನೆಯೇ ಶ್ರೇಷ್ಠ ಅಂತ ಹೇಳ್ತಾರೆ. ಸಾಮ್ಯಮಾಹ ಸಮಾನ ಇತಿ, ಅಯಂ ದೇಹಸ್ಥ ಅಸೌ ಮಂಡಲಸ್ಥಶ್ಚ ಸಮಾನ ಏವ. ದೇಹಾಂತರ್ಯಾಮಿ ಮುಖ್ಯ ಪ್ರಾಣ ಮತ್ತು ಸೂರ್ಯಮಂಡಲಾಂತರ್ಯಾಮಿ ಮುಖ್ಯ ಪ್ರಾಣ, ಇಬ್ಬರು ಹೇಗಿದ್ದಾರೆ ಅಂದರೆ ಶಕ್ತಿ ವ್ಯತ್ಯಾಸ ಇಲ್ಲ. ಸಮಾನವು ಹೂ ಅಂದರೆ ಏವ, ವೇದಗಳಲ್ಲಿ ಹೂ ಅಂದರೆ ವೇದ, ಸಮೇವ ಅಯಂ ಭೂಯೇವಾಯು ಎರಡೇವ ಹಾಗೆಯೇ ಆಗ್ತಾರೆ ಅಂಥೇಳಿ. ಅಸೌ ಚೋಷ್ಣು ಅಯಂ ಉಷ್ಣು ಅಸೌ ಸ್ವರ ಇತಿ ಮಮ ಅಚಕ್ಷತೆ ಸ್ವರ ಇತಿ ಪ್ರತ್ಯಾಸಕ್ಕೆ ಸಮಾನ ಏವ ಸಮಾನನಾಗಿದ್ದಾರೆ. ಅಮುಂ ಸೂರ್ಯಮಂಡಲಗಂ ಪ್ರತ್ಯಾಸ್ವರ ಇತಿ ಉಷ್ಣೋಸೌ ಸೂರ್ಯಮಂಡಲಗ ಇಮಂ ದೇಹಸ್ಥಂ ವಾಯು ಸ್ವರ ಇತಿ. ದೇಹದೊಳಗಿರ್ತಕ್ಕಂಥ ವಾಯು ಉಷ್ಣವನ್ನು ಕೊಡ್ತಾರೆ, ಸೂರ್ಯಮಂಡಲದ ಉಷ್ಣವನ್ನು ಕೊಡ್ತಾರೆ. ಇಮಂ ದೇಹಸ್ಥಂ ವಾಯು ಸ್ವರ ಇತಿ ದೇಹಗತವಾದ ವಾಯುದೇವರನ್ನು ಸ್ವರ ಅಂತ ಕರೀತಾರೆ. ಈ ಸ್ವರ ಅಂದರೆ ಏನು? ಸ್ವೇ ರಮತೆ ಇತಿ ಸ್ವರ, ಸ್ವೇ ರಮತೆ ಇತಿ ಸ್ವರ. ಸ್ವೇ ಅಂದರೆ ಸ್ವತಂತ್ರ, ಸ್ವತಂತ್ರೇ ರಮತೆ. ಸ್ವತಂತ್ರನಾದ ಶ್ರೀಹರಿಯಲ್ಲಿ ಯಾವಾಗಲೂ ಕೂಡ ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವ ಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು. ಈ ರೀತಿ ದೇವರ ಮಹಿಮೆಯನ್ನು ಸದಾ ಹಾಡೋದ್ರಿಂದ ಅವ್ರಿಗೇನಂತ ಹೆಸರಿದೆ, ಸ್ವರ ಸ್ವರ ಅಂತ ಕರೀತಾರೆ. ಇತ್ಯಾಚಕ್ಷತೆ ಪ್ರಾಜ್ಞಾ ಅಮುಂ ಸೂರ್ಯಮಂಡಲಕಂ ಪ್ರತ್ಯಾಸ್ವರ ಇತಿ. ಸೂರ್ಯಮಂಡಲ ವಾಯುದೇವರಿಗೆ ಪ್ರತ್ಯಾಸ್ವರ ಅಂತ ಹೆಸರು. ಇಲ್ಲಿ ಸ್ವರ, ಅಲ್ಲಿ ಪ್ರತ್ಯಾಸ್ವರ. ಆ ಸಮಂತಾತ್ ಮಾಂ ಪ್ರತಿ, ಮಾಂ ಪ್ರತಿ ಇತಿ ಪ್ರತಿಪುರುಷ ಅಭಿಮಾಭಿಮುಖ್ಯೇನ ಸ್ಥಿತಮಂಡಲಸ್ತತ್ವಾ. ಇಲ್ಲಿ ಒಳಗಿದ್ದಾರೆ, ಅಲ್ಲಿ ಒಳಗೆ ಬಿಂಬವಾಗಿ ಅಲ್ಲಿದ್ದಾರಾದ್ದರಿಂದ ಪ್ರತ್ಯಾಸ್ವರ ಪ್ರತ್ಯಾಸ್ವರ ಅಂತವರ ಹೆಸರು. ಸ್ವೇ ವಿಷ್ಣು ರಥತ್ವಾಚ್ಯ ಪ್ರತ್ಯಾಸ್ವರ ಇತ್ಯಾಚಕ್ಷತೆ. ಪ್ರತಿ ಪರಮಾತ್ಮ ಬಿಂಬರೂಪಿಯಾದ ಪರಮಾತ್ಮನಲ್ಲಿ ರಥರಾಗಿರೋದಕ್ಕೋಸ್ಕರ ಸೂರ್ಯಮಂಡಲದಲ್ಲಿದ್ದವರಿಗೆ ಪ್ರತ್ಯಾಸ್ವರ ಅಂತ ಹೆಸರು. ತಸ್ಮಾತ್ ಅಧ್ಯಾತ್ಮ ಅಧಿದೈವಗತ ವಾಯುವೋ ಉಷ್ಣತ್ವಾದಿರ ಸಮತ್ವ. ಈಗ ಅಧ್ಯಾತ್ಮಗತವಾದ ವಾಯುದೇವರಿಗೂ ಉಷ್ಣತ್ವ ಇದೆ, ಅಧಿದೈವವಾದ ಸೂರ್ಯಗತವಾದ ವಾಯುದೇವರಲ್ಲೂ ಉಷ್ಣತ್ವವಿದೆ, ಎರಡರಲ್ಲೂ ಸಮಾನವಾಗಿದ್ದಾರೆ. ಏತಮಿತ್ಯಸ್ಯ ವಿವರಣಂ ಅಭಿ ಇಮಂ ಅಮುಂ ಚ ಇತಿ ಸಪ್ತಮ್ಯೌ. ಏತಂ ಅಂಥೇಳಿದ ವಿವರಣೆ ಇಮಂ ಅಮುಂ ಅಂಥೇಳಿದೆ, ಸಪ್ತಮಿ ವಿಭಕ್ತಿಯಲ್ಲಿ ಅರ್ಥ ಮಾಡ್ಕೋಬೇಕು. ದೇಹಸ್ಥೆ ಸೂರ್ಯಗೆ ಅಂತ ಅರ್ಥ ಅದಕ್ಕೆ. ಇಮಂ ಅಮುಂ ಅಂದರೆ ಇಮಂ ಅಂದರೆ ದೇಹಸ್ಥ, ಅಮುಂ ಅಂದರೆ ಸೂರ್ಯಸ್ಥ. ಇಮಂ ಅಂದರೆ ಇದು, ಅಮುಂ ಅಂದರೆ ಅದು. ಇದು ಅಂದರೆ ದೇಹಾಂತರ್ಗತ, ಅದು ಅಂದರೆ ಸೂರ್ಯಾಂತರ್ಗತ. ಅದಕ್ಕೆ ದೇಹಸ್ಥೆ ಸೂರ್ಯಗೇಚ ವಾಯೌ ಉದ್ಗೀತಂ ಉಪಾಸೀತ ಇತಿ. ಈ ರೀತಿಯಲ್ಲಿ ವಾಯುದೇವರನ್ನು ಅಧಿಷ್ಠಾನ ಮಾಡಿಕೊಂಡು ಉದ್ಗೀತ ನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಇಲ್ಲಿ ಏನಾಗಿದೆ, ವಾಯುಂ ಉದ್ಗೀತ ಅಂದ್ಬಿಟ್ರು, ವಾಯೌ ಉದ್ಗೀತ ಅಂತ ಅರ್ಥ. ಅದಕ್ಕೆ ವಾಯುದೇವರೇ ಉದ್ಗೀತ ಅಲ್ಲ, ಅದಕ್ಕೆ ದ್ವಿತೀಯ ಯಾವ ಅರ್ಥ ಮಾಡ್ಕೋಬೇಕು, ಸಪ್ತಮಿ ಅರ್ಥ ಮಾಡ್ಕೋದು. ಅಲ್ಲಿ ಪ್ರಥಮನ ಸಪ್ತಮಿ ಮಾಡಿಕೊಟ್ಟಿತ್ತು, ದ್ವಿತೀಯ ಸಪ್ತಮಿ ಮಾಡ್ಕೋಬೇಕು. ಇದೆಲ್ಲ ಈ ಉದ್ದಕ್ಕೆ ಹೇಳಿದ ತತ್ವಮಸಿ ಹಾಗೆ ಮಾಡ್ಕೋಬೇಕು ಅಂತ ಅರ್ಥ. ಅದು ಬರೋದ್ರೊಳಗೆ ಚಾಂದ್ರೋಗ್ಯದಲ್ಲೇ ತತ್ವಮಸಿ ಬರೋದಾದ್ರಿಂದ ಉಪನಿಷತ್ ಪೂರ್ತಿ ಹಾಗೆ ಹೇಳ್ತಿರೋದ್ರಿಂದ ಅಲ್ಲಿ ಕ್ರಮ್ಯ ಇದೆ. ಇಲ್ಲೆಲ್ಲ ಅರ್ಥ ಮಾಡಿಲ್ಲ ಹಾಗವರು, ಇಲ್ಲೆಲ್ಲ ಏನಂತ ಮಾಡ್ತಾರೆ, ಒಳಗೆ ಅಂತಲೇ ಮಾಡ್ತಾರೆ, ಅಲ್ಲಿ ಮಾತ್ರ ಹಾಗೆ ಮಾಡಿಬಿಡ್ತಾರೆ. ಅದು ತಪ್ಪಾಯ್ತಾಗ ಎಲ್ಲ ಕಡೆ ಹಾಗೆ ಮಾಡಿದ್ರೆ ಒಂದು ರೀತಿ, ಇಲ್ಲಿ ಒಂದು ಅಲ್ಲೊಂದು ಮಾಡೋದ್ರಿಂದ ಅವ್ರಿಗೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅರ್ಥ. ಅಥ ಖಲು ವ್ಯಾನಮೇವ ಉದ್ಗೀತ ಉಪಾಸೀತ ಯದ್ವೈ ಪ್ರಾಣಿತಿ ಸಪ್ರಾಣೋ ಯದಪಾನಿತಿ ಸೋ ಅಪಾನೋ ಅಥ ಯ ಪ್ರಾಣಾಪಾನಯೋ ಸಂಧಿ ಸವ್ಯಾನೋ ಯೋ ವ್ಯಾನ ಸಾ ವಾಕ್ ತಸ್ಮಾತ್ ಅಪ್ರಾಣನ್ ಅನಪಾನನ್ ವಾಚಮಿ ವ್ಯಾಹರತಿ ಯಾ ವಾಕ್ ಸಾ ಋಕ್ ಸರ್ಕ್ ಆಗತ್ತೆ. ಯಾವ ಸರಕು ಅಲ್ಲ, ಮತ್ತೆ ಸರಕು ಸರಕು ಅಂತಾರೆ, ಆ ಸರಕ ಅಲ್ಲ, ಸಾ ಋಕ್ ಸರಕ್. ತಸ್ಮಾತ್ ಅಪ್ರಾಣನ್ ಅನಪಾನನ್ ರುಚಂ ಅಭಿವ್ಯಾಹರತಿ ಯಾ ಋಕ್ ತತ್ ಸಾಮ ತಸ್ಮಾತ್ ಅಪ್ರಾಣನ್ ಅನಪಾನನ್ ಸಾಮ ಗಾಯತಿ ಯತ್ ಸಾಮ ಸ ಉದ್ಗೀತ ತಸ್ಮಾತ್ ಅಪ್ರಾಣನ್ ಅನಪಾನನ್ ಉದ್ಗಾಯತಿ ಅತಃ. ಇದೆಲ್ಲ ರಾಯರ ಅರ್ಥ ಬರೆಯವರು ಏನು ಗೊತ್ತಾಗ್ತಿರಲಿಲ್ಲ, ಗೊತ್ತಾಯ್ತು ಆಚಾರ್ಯ ಭಾಷ್ಯ ಗೊಂದಲ ಇದ್ದಲ್ಲಿ ಮಾತ್ರ ಇದನ್ನೆಲ್ಲ ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ಅದಕ್ಕೆ ವೇದವ್ಯಾಸ ಪುರೀಶ ಮಧ್ವೈತಿರ ತೇ ಕಾರ್ಯವಾಕ್ಯಾಮೃತಂ ಜ್ಞಾತ್ವಾ ದ್ವೈತ ಮತಂ ಹಲಾಹಲತರಂ ತಕ್ತಾ ಸಮಾಖ್ಯಾಪ್ತೆಯೇ ವ್ಯಾಖ್ಯಾಂ ದಶೋಪನಿಷದಾಂ ಅಂತ ಹೇಳಿದಾಗ ಮಹತ್ವ ಏನು ಅಂತ ತಿಳಿಯುತ್ತಾಗ. ಅಥ ಖಲು ವ್ಯಾನಮೇವ ಉದ್ಗೀತಂ ವ್ಯಾನನಿಷ್ಠ ಉದ್ಗೀತೋಪಾಸ್ತಿ ಮಹಾ. ಪ್ರಾಣ ಅಪಾನ ವ್ಯಾನ ಬುಧಾನ ಸಮಾನ. ಪ್ರಾಣ ಸೂರ್ಯಾಂತರ್ಗತ, ಸಮಾನ ಇಲ್ಲೂ ಅಲ್ಲಿ ಇರೋದಕ್ಕೆ. ಈಗ ವ್ಯಾನಕ್ಕೆ ಬಂತು ಪ್ರಾಣಾಪಾನ ವ್ಯಾನ. ಅಥ ಖಲು ಇತಿ ಸ್ಥಳಾಂತರೇ ಉಪಾಸ್ತ್ಯುಕ್ತ ಉಕ್ತ್ಯಾ ಆರಂಭಾರ್ಥೋ ಅಥ ಶಬ್ದ. ಅಥ ಯಾವಾಗಲೇ ಅದಕ್ಕೆ ಉಪಯೋಗಿಸ್ತಾರೆ, ವಿಷಯ ಬೇರೆ ವಿಷಯ ಶುರು ಮಾಡಿದಾಗ ಅಥ ಅಂತ ಹೇಳ್ತಾರೆ. ಇಲ್ಲಿ ಸ್ಥಳಾಂತರ ಬೇರೆ ಸ್ಥಳದಲ್ಲಿ, ಸೂರ್ಯ ದೇಹ ಎರಡಾದ ಮೇಲೆ ಮೂರಿನ ಇನ್ನೊಂದಿದೆ ಈಗ, ಅದಕ್ಕೆ ಅಥ ಅಂತ ಶುರು ಮಾಡಿದ್ದಾರೆ. ವ್ಯಾನಸ್ಯ ಅತಿಶಯ ದ್ಯೋತಕ ಖಲು ಶಬ್ದ. ಖಲು ಅಂದರೆ ವ್ಯಾನ ಅಂಬೋದು ಭಾರಿ ವಿಶೇಷ, ಅತಿಶಯ ಅಂದರೆ ಶ್ರೇಷ್ಠ. ಯಾತಕ್ಕೆ ಅಂತ ಹೇಳ್ತಾರೆ, ವ್ಯಾನಂ ವ್ಯಾನಾಖ್ಯ ಮುಖ್ಯ ವಾಯು ರೂಪಮೇವ ಉದ್ಗೀತಂ ಹರಿಮುಪಾಸೀತ. ವ್ಯಾನರಲ್ಲಿ ವ್ಯಾನನಾಮಕನಾಗಿ ಪರಮಾತ್ಮ ಇದ್ದಾನೆ. ಕೋ ವಿಶೇಷ ತಸ್ಯ ಇತ್ಯತೋ ಹೇತುತ್ರಯಂ ವಿವಕ್ಷುಃ. ಕೋ ವಿಶೇಷ ತಸ್ಯ, ಏನದಕ್ಕೆ ವಿಶೇಷ ರೂಪಕ್ಕೆ ಅಂದರೆ, ಹೇತುತ್ರಯಂ ವಿವಕ್ಷುಃ, ಮೂರು ಕಾರಣ ಕೊಡ್ತಾನೆ ವ್ಯಾನರೂಪದ ಮಹತ್ವ ಹೇಳೋದಕ್ಕೋಸ್ಕರ. ಹೇತುತ್ರಯಂ, ಹೇತು ಅಂದರೆ ಕಾರಣ, ಮೂರು ಕಾರಣ ಕೊಡಕ್ಕೆ ಹೊರಟು, ಮೊದಲಿಗೆ ಪ್ರಾಣಾಪಾನ ಸಂಧಿ ಪ್ರವರ್ತಕತ್ವ ಹೇತುಂ ತಾವದಾಹ. ಪ್ರಾಣ ಅಪಾನ ಸಂಧಿ ಇನ್ ಬಿಟ್ವೀನ್, ಅದು ನಡೆಸ್ತಕ್ಕಂಥ ನಿರ್ವಾಹ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ವ್ಯಾನಗತವಾದ ರೂಪ. ತಾವದಾಹ ಯಮ ಉದ್ಗೀತೇನ ಅನುಪ್ರವಿಷ್ಟ ಸನ್ ಪ್ರಾಣಾಪಾನಯೋಹೋ ಸಂಧಿ ಸಂಧಿ ಪ್ರವರ್ತಕ ಸ ವ್ಯಾನ ಇತಿ. ಪ್ರಾಣಾಪಾನಯೋ ಸಂಧಿ ಸಹ ವ್ಯಾನ ಸ ವ್ಯಾನ ಕೌ ಪ್ರಾಣಾಪಾನೋ ವಿತ್ಯತಃ ತಲ್ಲಕ್ಷಣೋಕ್ತಿಪೂರ್ವಂ ತಾವಾಹ ಯದ್ವಾ ಇತಿ. ಇಲ್ಲಿ ಯಾವ ಪ್ರಾಣ, ಯಾವ ಒಬ್ಬ ಅಪಾನ ಅಂತ ಹೇಳಿದರೆ, ಯತ್ ಯಹ ಪ್ರಾಣಿತಿ ಊರ್ಧ್ವಂ ಪ್ರಾಣನಂ ಕರೋತಿ ಸ ಪ್ರಾಣ, ಮೇಲಿಂದ ಬರೋದೆಲ್ಲ ಪ್ರಾಣ. ಯತ್ ಯೋ ಅಪಾನಿತಿ ಅಥೋ ಮಲಾದಿ ನಯತಿ ಸೊ ಅಪಾನ ಇತಿ. ಹೊರಗದೆಲ್ಲ ಬೈತೊಳೆದೆಲ್ಲ ಪ್ರಾಣ, ಹೊರಗಾಕೋದೆಲ್ಲ ಅಪಾನ, ಅದು ಬ್ಯಾಲೆನ್ಸ್ ಮಾಡೋದೆಲ್ಲ ವ್ಯಾನ. ತತ್ರ ಕರೋತಿ ಸ ಪ್ರಾಣ ಯದ್ಯೋ, ಅಲ್ಲ ಅಲ್ಲ ಅಲ್ಲ, ಆ ಬ್ಯಾಲೆನ್ಸ್ ಬೇರೆ, ಈ ಬ್ಯಾಲೆನ್ಸ್ ಬೇರೆ. ಬ್ಯಾಲೆನ್ಸಲ್ಲಿ ಎರಡು, ವ್ಯಾನ ಸರ್ವ ಶರೀರ ಹಿಂದೆ ಹೇಳಿದ್ದಾರೆ ಷಟ್ಮಸ್ಥದಲ್ಲಿ, ಗೊತ್ತಾಯ್ತಾ. ಸಮಾನ ಅಂದರೆ ಎಲ್ಲ ಕಡೆ ಮುಟ್ಸೋದು, ವ್ಯಾನ ಅಂದರೆ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋದು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಸಪ್ರಾಣ ಯದ್ಯೋ ಅಪಾನಿತಿ ಅಥವಾ ಬ್ಯಾಲೆನ್ಸ್ ಮಾಡೋದು ಎರಡು ವಿಧ, ಒಂದು ಬ್ಯಾಲೆನ್ಸ್ ಮಾಡೋದೇನು ಎಲ್ಲ ಕಡೆ ಇದ್ದು ಮಾಡೋದು, ಇನ್ನೊಂದು ಕಡೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಡಿಸ್ಟ್ರಿಬ್ಯೂಟ್ ಮಾಡೋದು ಸಮಾನ, ಮೇಂಟೈನ್ ಮಾಡೋದು ವ್ಯಾನ. ಅದಕ್ಕಾಗಿ ವ್ಯಾನಕ್ಕೆ ಊರ್ಧ್ವಂ ಪ್ರಾಣನಂ ಕರೋತಿ ಸಪ್ರಾಣ ಯದ್ಯೋ ಅಪಾನಿತಿ ಅಥೋ ಮಲಾದಿ ನಯತಿ ಸೊ ಅಪಾನ ಇತಿ. ವಾಕ್ ಋಕ್ ಸಾಮ ಉದ್ಗೀತ ಪ್ರವರ್ತಕತ್ವಂ ದ್ವಿತೀಯಂ ಹೇತು ಮಹಾಯೋ ವ್ಯಾನ. ಒಂದೇ ಕಾರಣ ಅದು. ಸೊ ಪ್ರಾಣ ಮತ್ತು ಅಪಾನಗಳಲ್ಲಿ ಎರಡಕ್ಕೂ ಸಂಧಿಯಾಗಿರೋದ್ರಿಂದ ಎಲ್ಲರ ಮಧ್ಯೆ ಬಂದಿದ್ದಕ್ಕೆ ವ್ಯಾನಕ್ಕೆ ಮಹತ್ವ ಬಂತು, ಒಂದು ಕಾರಣ. ಎರಡನೇ ಕಾರಣ, ವಾಕ್ ಋಕ್ ಸಾಮ ಉದ್ಗೀತ ಪ್ರವರ್ತಕತ್ವಂ. ವಾಕ್ ಋಕ್ ಸಾಮ ಇದರಲ್ಲಿದ್ದು ಉದ್ಗೀತ ಪ್ರವರ್ತಕನಾಗಿರೋದ್ರಿಂದ ದ್ವಿತೀಯಂ ಹೇತು ಮಹಾಯೋ, ಇದು ಎರಡನೇ ಕಾರಣ. ವ್ಯಾನಿ ಅನುಪ್ರವಿಷ್ಟ ಪ್ರಾಣಾಪಾರ ಸಂಧಿಕರ್ತ ಉದ್ಗೀತ. ವ್ಯಾನನೊಳಗೆ ಇದ್ದು ಪ್ರಾಣಾಪಾರ ಸಂಧಿ ಮಾಡ್ತಕ್ಕಂಥ ರೂಪ ಯಾವುದು ಅಂದರೆ ಉದ್ಗೀತ ನಾಮಕ ಭಗವಂತ. ಸಾ ವಾಕ್ ವಾಚಿ ತಿಷ್ಠತಿ, ವಾಕ್ ವಾಕಿನಲ್ಲಿರತಕ್ಕಂಥ ರೂಪ ಅದೇ. ವಿಧೇಯಾಪೇಕ್ಷೆಯ ಸಾ ಇತಿ ಸ್ತ್ರೀಲಿಂಗಂ. ಸಾ ಅಂತ ಸ್ತ್ರೀಲಿಂಗ ಯಾತಕ್ಕೆ ಬಂತು ಅಂದರೆ ವಾಕಿ ರೆಫರೆನ್ಸ್ ಕೊಡೋದ್ರಿಂದ, ವಾಕ್ ಸ್ತ್ರೀಲಿಂಗ ಆದ್ದರಿಂದ ಸಾ ಅಂತ ಬಂತು. ಅದು ಬೇರೆ ಅದು ಹೇಳ್ತಾರೆ ಮುಂದೆ ಬರುತ್ತೆ. ಸೈತಿ ಸ್ತ್ರೀಲಿಂಗಂ ವಾಗ್ವ್ಯವಹಾರ ವಾಗ್ವ್ಯವಹಾರ ಪ್ರಾಣಾದಿನ ಕಿಂ ನ ಸ್ಯಾದಿತ್ಯತೋ ನ ಇತ್ಯಾಹ ತಸ್ಮಾದಿತಿ. ಬರೀ ಪ್ರಾಣಾದಿಗಳಿಂದ ವಾಗ್ವ್ಯವಹಾರ ಆಗೋದಿಲ್ಲ, ಏನು ಬೇಕು ಅದಕ್ಕೆ? ವ್ಯಾನ ಬೇಕು ಅಂತ ಹೇಳಿದ. ಬರೀ ಪ್ರಾಣಾಪಾನಾದಿಗಳಿಂದ ವ್ಯಾನ ಆಗೋದಿಲ್ಲ, ವಾಗ್ ವ್ಯಾಪಾರ ನಡೆಯೋದಿಲ್ಲ, ವ್ಯಾನ ಬೇಕು. ತಸ್ಮಾದಿತಿ ವ್ಯಾನಗಸ್ಯ ವಾಗ್ಗತತ್ವೇನ ವಾಗ್ವ್ಯವಹಾರ ಹೇತುತ್ವಾದೇವ. ಈಗ ವಾಗ್ವ್ಯವಹಾರಕ್ಕೆ ಕಾರಣವಾಗಿರೋ ರೂಪ ಕೂಡ ಯಾವುದು? ವ್ಯಾನ ರೂಪ. ಅಪ್ರಾಣನ್ ಅನಪಾನನ್ ಪ್ರಾಣಾಪಾನೋ ನಿರುದ್ಧ ವಾಚಂ ಅಭಿವ್ಯಾಹರತಿ. ಅದಕ್ಕೇನೆ ಅಪ್ರಾಣನ್ ಅನಪಾನನ್ ಅಂದ್ರೇನರ್ಥ? ಪ್ರಾಣಾಪಾನೋ ನಿರುದ್ಧ, ಪ್ರಾಣ ಮತ್ತು ಅಪಾನಗಳ ಮಧ್ಯೆ ಸಂಧಿ ಇಟ್ಟುಕೊಂಡು ವಾಚಂ ಅಭಿವ್ಯಾಹರತಿ ಮಾತನ್ನಾಡ್ತಾನೆ. ಅಥೋ ವ್ಯಾನಗಾಯೇವ ವಾಚಿಗತಃ ಸನ್ ವಾಗ್ವ್ಯವಹಾರ ಪ್ರವರ್ತಕ. ಆದ್ದರಿಂದ ವ್ಯಾನಗನಾಗಿದ್ದು ವಾಗ್ವ್ಯವಹಾರ ಪ್ರವರ್ತಕನಾಗಿದ್ದಾನೆ. ಯಾ ವಾಕ್ ಅಪ್ರಾಣನ್ ಅಂದರೆ ಅಪಾನ, ಪ್ರಾಣ ಅಪಾನ ಅದು ಆಪೋಸಿಟ್ ಹೇಳೋಕ್ಕೋಸ್ಕರ ಹೇಳಿದೆ. ಅಪ್ರಾಣನ್ ಅಂದರೆ ಒಂದು ಅಪಾನನ್ ಅಂತ ಅರ್ಥ, ಅದಕ್ಕೆ ಒಂದು ಪ್ರಾಣನ್ ಇನ್ನೊಂದು ಅಪ್ರಾಣನ್. ಪ್ರಾಣಾಪಾನೋ ನಿರುದ್ಧ ಅಪ್ರಾಣನ್ ಪ್ರಾಣ ಇಲ್ಲದೆ ಹೋದರೆ, ಅನಪಾನನ್ ಅಪಾನ ಇಲ್ಲದೆ ಹೋದರೆ, ಎರಡೂ ಮಾಡಿದೇನೆ. ಪ್ರಾಣಾಪಾನೋ ನಿರುದ್ಧ ಅಪ್ರಾಣನ್ ಪ್ರಾಣವನ್ನು ಮಾಡಿದೆ, ಅಪಾನನ್ ಅಪಾನವನ್ನು ಮಾಡಿದೆ, ಮಧ್ಯದಲ್ಲಿದ್ದು ವಾಗ್ವ್ಯವಹಾರವನ್ನು ಮಾಡ್ತಾನೆ. ಯಾ ವಾಕ್ ವಾಚಿಸ್ಥ ಸಾ ಋಕ್ ಸಂಧ್ಯುಚಿಸ್ಥ. ಇಲ್ಲಿ ವಾಕ್ಸ್ಥಿತವಾದ ರೂಪವೇ ಋಕ್ಸ್ಥಿತವಾದ ರೂಪ ಅಲ್ಲಿ ಬಂತಲ್ಲ. ಋಕ್ ಅಂದರೆ ಸರಸ್ವತಿ ಅಂತ ಹೇಳಿದ್ದಾನೆ, ಆ ಋಕ್ ಅಲ್ಲಿ ಬಂತು. ತಸ್ಮಾತ್ ವ್ಯಾನೇ ವಾಚಿ ಚ ಅನುಗತಸ್ಯ ಉದ್ಗೀತಸ್ಯವ ಋಚಿಸ್ಥಿತತೆಯ ಋಗಭಿವ್ಯಾಹರಣ ಹೇತುತ್ವಾದೇವ. ಒಂದು ವಾಗ್ವ್ಯವಹರಣ, ಇನ್ನೊಂದು ಋಗ್ವ್ಯಾಹರಣ. ವಾಗಭಿಮಾನಿನಿ ಋಗಭಿಮಾನಿನಿ ವ್ಯತ್ಯಾಸ ಹೇಳಿದ್ದಾರಲ್ಲಿ. ವಾಗಭಿಮಾನಿನಿ ಸಾಮಾನ್ಯ ವಾಗಭಿಮಾನಿನಿ, ಋಗಭಿಮಾನಿ ಋಗಾದಿ ವೇದಾಭಿಮಾನಿ ರೂಪ ಭಾರಿ ಶ್ರೇಷ್ಠ. ಲೌಕಿಕ ವಾಕ್ಯಗಳು ಬೇರೆ, ಅಧ್ಯಾತ್ಮ ವಾಕ್ಯಗಳು ಬೇರೆ. ಲೌಕಿಕ ವಾಕ್ಯಕ್ಕೆ ವಾಕ್, ಅಧ್ಯಾತ್ಮ ವಾಕ್ಯಕ್ಕೆ ರುಕ್ ಅಂತ ಕರೆದಿದೆ. ಹಿಂದೆ ವ್ಯತ್ಯಾಸ ಹೇಳಿದ್ದಾರೆ ಈಗ. ಅದಕ್ಕೆ ಎರಡಕ್ಕೂ ಕೂಡ ಮತ್ತೆ ಈ ಪರಮಾತ್ಮನೇ ಮಾಡಬೇಕು ಕೆಲಸಗಳನ್ನು. ಭಾರತಿ ರಮಣ, ಭಾರತಿ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಷ್ಟೊಂಡ ಸರಿ ಹೋಗುತ್ತೆ. ಋಗಭಿ ವ್ಯಾಹರಣ ಹೇತುತ್ವಾದೇವ ಅಪ್ರಾಣನ್ ನಿತ್ಯಾದಿ ಪ್ರಾಗ್ವತ್ ಯಾರುಕ್ ರುಚಿಸ್ಥೋ ಯ ಉದ್ಗೀತ ನಾಮ ಹರಿಹಿ ತತ್ ಸಾಮಗಾತಃ. ನೋಡಿ, ಪ್ರಾಣ ನುಂಗ್ತಾ ಇದ್ದಾನೆ, ಮಾತಾಡಕ್ಕೆ ಬರೋದಿಲ್ಲ ಈಗ. ಪ್ರಾಣ ವ್ಯಾಪಾರ ನಡೀತಾ ಇದೆ, ಮಾತಾಡಕ್ಕೆ ಆಗೋದಿಲ್ಲ. ಯಾತಕ್ಕೆ? ಪ್ರಾಣ ಪ್ರಾಣ ಶಕ್ತಿ ನಿಂತೋಗಿದೆ, ಗೊತ್ತಾಯ್ತಾ? ಆಮೇಲೆ ನುಂಗ್ತಾನೆ, ಆಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ. ಆ ಬಿಡಿ ಮಧ್ಯೆ ಊಟದಿಂದ ಮಾತಾಡ್ಸೋಕ್ಕಾಗಲ್ಲ, ಆಮೇಲೆ ಮಾತಾಡ್ತಾನೆ. ಸೊ ಪ್ರಾಣ ವ್ಯಾಪಾರ ಮಾಡ್ತಾ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ, ವಾಗ್ವ್ಯವಹಾರ ಮಾಡೋಕ್ಕಾಗಲಿಲ್ಲ, ಗೊತ್ತಾಯ್ತಾ? ಸೊ ಅಪಾನ ವ್ಯವಹಾರ ಮಾಡಬೇಕಾದ್ರೂ ಮಾಡೋಕ್ಕಾಗಲಿಲ್ಲ. ಯಾವಾಗ ಸಾಧ್ಯ ಅದು? ಅವುಗಳ ನಿರೋಧ. ಪ್ರಾಣನೂ ಇಲ್ಲ, ಅಪ್ರಾಣನೂ ಇಲ್ಲ. ಪ್ರಾಣಶಕ್ತಿಯನ್ನು ನಿಂತು ಉಸಿರಿಡಿದು ಮಾತಾಡುವಾಗ ಏನು ಬೇಕೀಗ? ಪ್ರಾಣಾಪಾನ ಸಮಾನ ಮಧ್ಯಕ್ಕೆ ತರಬೇಕು, ಆಗ ವ್ಯಾನರದ್ದೇ ಮಾತಾಡಬೇಕಾಗ್ತದೆ. ತಸ್ಮಾತ್ ವ್ಯಾನೇ ವಾಚಿ ಚ ಅನುಗತಶ್ಚ ಉದ್ಗೀತಶ್ಚೈವ ರುಚಿಸ್ಥಿತತಯ ಋಗಭಿ ವ್ಯಾಹರಣ ಹೇತುತ್ವಾದೇವ ಅಪ್ರಾಣನ್ ನಿತ್ಯಾದಿ ಪ್ರಾಗ್ವತ್ ಯಾರು ರುಚಿಸ್ಥೋ ಯ ಉದ್ಗೀತ ನಾಮ ಹರಿಹಿ ತತ್ ಸಾಮ ಸ ಸಾಮಗತಃ. ಅಲ್ಲಿರ್ತಕ್ಕಂಥ ಹರಿಯೇ ಸಾಮಗತ. ಸಾಮ ಅಂದರೆ ವಾಯುದೇವರು. ತಸ್ಮಾತ್ ವ್ಯಾನವಾಗ್ ಮೃಗನುಗತಶ್ಚೈವ ಸಾಮಗತ್ವೇನ ಸಾಮಗಾನ ಪ್ರವರ್ತಕತ್ವಾದ ಇತ್ಯರ್ಥಃ. ಯತ್ ಸಾಮ ಯಹ ಸಾಮಗಃ ಸ ಉದ್ಗೀತ. ಸಾಮ ಶಬ್ದಕ್ಕೆ ಸಾಮಗಃ ಅಂತ ಹೆಸರು. ಅದು ಸಪ್ತಮಿ. ಸಾವಭೇದ ರೂಪ ಉದ್ಗೀತಸ್ಥಃ ತಸ್ಮಾತ್ ವ್ಯಾನಾದಿಷು ಅನುಗತಶ್ಚೈವ ಉದ್ಗೀತ ರೂಪ ಸಾಮಭೇದಸ್ಥತ್ವೇನ ಉದ್ಗಾನ ಪ್ರವರ್ತಕತ್ವಾದ ಇತ್ಯರ್ಥಃ. ಅಥೋ ವ್ಯಾನಸ್ಯ ಪ್ರಾಣಾದಿತೋ ಅತಿಶಯಿತತ್ವಾತ್ ತತ್ರ ಉದ್ಗೀತಂ ಉಪಾಸೀತ ಇತಿ ಯೋಜನಾ. ಪ್ರಾಣದಲ್ಲಿ ಮಾಡಬೇಕು, ಅಪ್ರಾಣದಲ್ಲಿ ಮಾಡಬೇಕು, ವ್ಯಾನದಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಅರ್ಥ. ಇಂಪಾರ್ಟೆಂಟ್, ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ ಹಾಗೆ. ಯಾನಿ ಅನ್ಯಾನಿ ವೀರ್ಯವಂತಿ ಕರ್ಮಾಣಿ ಯಥಾ ಅಗ್ನೇಹೇ ಮಂಥನಂ ಆದೇಹೇ ಸರಣಂ ದೃಢಸ್ಯ ಧನುಷಃ ಆಯಮನಂ ಅಪ್ರಾಣನ್ ಅನಪಾನಂ ತಾನಿ ಕರೋತಿ ಏತಸ್ಯ ಹೇತೋ ವ್ಯಾನಮೇವ ಉದ್ಗೀತ ಉಪಾಸೀತ. ಇನ್ನೂ ಕಷ್ಟ ಮಾಡ್ತಾರೆ. ವ್ಯಾನೇ ಉದ್ಗೀತೋಪಾಸ್ತೌ ತೃತೀಯಮಿ ಹೇತು ಮಾಹ. ಮೂರನೇ ಕಾರಣವನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಯಾನಿ ಇತ್ಯಾದಿನ ಕೆಲವು ಕೆಲಸ ಮಾಡ್ತಾ ಇದ್ದಾನೆ ಈಗ. ಯಾನಿ ಅನ್ಯಾನಿ ವೀರ್ಯವಂತಿ ಕರ್ಮಾಣಿ, ಬರೀ ವಾಗ್ವ್ಯಾಪಾರ ಅಷ್ಟೇ ಅಲ್ಲ, ವೀರ್ಯವಂತಿ ಕರ್ಮಾಣಿ ಬಹಳ ಶ್ರಮಸಾಧ್ಯವಾದ ಕೆಲಸ ಮಾಡಕ್ಕೆ ಹೊರಟಾಗ. ಯಥಾ ಅಗ್ನೇರ್ ಮಂಥನಂ ಆದೇಹೇ ಸರಣಂ ದೃಢಸ್ಯ ಧನುಷಃ ಆಯಮನಂ. ಮೂರು ದೃಷ್ಟಾಂತ ಕೊಟ್ಟರು. ಅಗ್ನೇಹೇ ಮಂಥನಂ, ಆದೇಹೇ ಸರಣಂ, ದೃಢಸ್ಯ ಧನುಷ ಆಯಮನಂ. ಮೂರು ಕಡೆ ಕೂಡ ದೃಷ್ಟಾಂತ ಏನದು ಅಂದರೆ ಹೇಳ್ತಾರೆ. ಯಾನಿ ಅನ್ಯಾನಿ ವೀರ್ಯವಂತಿ ಫಲವಂತಿ ಕರ್ಮಾಣಿ ತಾನ್ಯಾಹ ಅಗ್ನೇರಿತ್ಯಾದಿನ ಮಥನಂ ಅರಣಿಭ್ಯಾಂ ಮಥನಂ ಆದೇಹೇ ಯುದ್ಧಸ್ಯ ಸರಣಂ ಗಮನಂ ದೃಢಸ್ಯ ಧನುಷ ಆಯಮನಂ. ಒಂದು ಕೆಲಸ ಏನೋ, ಅಗ್ನಿ ತರಬೇಕು. ಅಗ್ನಿ ತರಬೇಕಾದ್ರೆ ಏನು ಮಾಡಬೇಕು? ಮಥನ ಮಾಡಬೇಕು. ಎರಡು ಅರಣ್ಯಗಳು ಮಥನ ಮಾಡಬೇಕು. ಎಷ್ಟು ಶಕ್ತಿ ಬೇಕು ಅದಕ್ಕೀಗ? ಅವಾಗ ಏನು ಮಾಡ್ತಾ, ಉಸಿರಿಡಿತಾನೆ, ಉಸಿರಿಡಿದು ಮಥನ ಮಾಡ್ತಾನೆ. ಸೊ ವ್ಯಾನ, ಪ್ರಾಣನೂ ಅಲ್ಲ ಅಪಾನನೂ ಅಲ್ಲ, ಅದೇನದು ವ್ಯಾನ ಆಯ್ತಾಗ. ಅದರಿಂದ ಅಗ್ನಿ ಮಥನ ಆಯಿತು. ಯುದ್ಧಕ್ಕೆ ಹೋಗ್ಬೇಕೀಗ, ಎಷ್ಟು ಶಕ್ತಿ ಬೇಕು ಅವನಿಗೀಗ? ದೈಹಿಕವಾದ ಶಕ್ತಿ ಬೇಕು, ವಾಪಸ್ ಬರಾಗಿಲ್ಲ. ಅದಕ್ಕೆ ಮತ್ತೆ ವ್ಯಾನ ಶಕ್ತಿ ಬೇಕು. ಆಮೇಲೆ ಧನುಸ್ಸನ್ನು ಏನು ಮಾಡ್ತಾನೆ ಈಗ? ಪಾಕಿಸ್ತಾನ. ಅದಕ್ಕೆ ಕೊಟ್ಟಿದ್ದು ಏನಂತ ಕೊಟ್ಟರಲ್ಲೀಗ ಆ ಧನುಸ್ಸನ್ನು ಏನು ಮಾಡ್ಬೇಕು? ಕಟ್ಟಿದ್ರೆ ಸಾಕಷ್ಟೇ. ಇವರೆಲ್ಲ ಏನು ಮತ್ಸೆ ಅಂತಾರೆ, ಭೇದನೆ ಮಾಡಬೇಕಾಗಿತ್ತು ದ್ರೌಪದಿ ಸ್ವಯಂವರದಲ್ಲಿ. ಅದೇನು ಮಾಡಬೇಕು? ಕಟ್ಟಿದ್ರೆ ಸಾಕಷ್ಟೇ. ಕಟ್ಟಲಿಕ್ಕೆ ಏನು ಬೇಕು? ವ್ಯಾನ, ಅದು ಬೇಕು. ಇನ್ನೊಂದು ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ಈ ಉಪನಿಷತ್ತು ಓದಿದಾಗ ಕಟ್ಟದೇ ಬಹಳ ದೊಡ್ಡ ಕೆಲಸ ಅದು. ಅದು ಸಾಮರ್ಥ್ಯ ಯಾರು ಏನು ಎತ್ತಲಕ್ಕೆ ಆಗ್ತಿದ್ದಿಲ್ಲ, ಎತ್ತಲಕ್ಕಾಗದೆ ಬಿದ್ದು ಹೋಗ್ತಿದ್ರು. ಎಲ್ಲಕ್ಕೋಗಿ ಮೈಮೇಲೆ ಹಾಕೋತಿದ್ರು, ಅದೇನೂ ಆಗಲಿಲ್ಲ. ಸುಲಭವಾಗಿ ಎದ್ದು ಎತ್ತಲಕ್ಕೆ ಶಕ್ತಿ ಬೇಕು, ಬಾಗಿಸಕ್ಕೆ ಶಕ್ತಿ. ಆಯಮನ ಬಾಗಿಸಿ ಕಟ್ಟೋದು ಇಲ್ಲೂ ಹಾಗೇನು. ಸ್ವಯಂವರದ ಕಾಲಕ್ಕೆ ಮತ್ತೆಯಂತರ ಕಾಲಕ್ಕೂ ಧನಸ್ಥನ್ನು ಎತ್ತಲಕ್ಕಾಯಿತು, ಕಟ್ಟಲಕ್ಕಾಗಲಿಲ್ಲ ಯಾರಿಗೂ. ಅಲ್ಲಿ ಎತ್ತಲಕ್ಕೆ ಆಗಲಿಲ್ಲ, ಶಿವಧನಸ್ಸು ಎತ್ತಲಕ್ಕೆ ಆಗಲಿಲ್ಲ. ಆ ಕೇಸು ಇದನ್ನು ಎತ್ತಿದ್ರೂ ಕೂಡ ಬಗ್ಗಿಸಿ ಕಟ್ಟಲಕ್ಕಾಗಲಿಲ್ಲ. ಸೊಸರು ರೂಪದಲ್ಲಿ ಬಿಡು, ಸಾಸಿವೆ ಕಾಳು, ಉದ್ದಿನಕಾಳು, ಹೆಸರುಕಾಳು, ರೋಮ, ನಾಲ್ಕು ಜನದ್ದು. ಶಲ್ಯರಾಜ, ಶಿಶುಪಾಲ, ಶಲ್ಯರಾಜ, ಜರಾಸಂಧ, ಕರ್ಣ, ನಾಲ್ಕು ಜನದ ಕಥೆ ಇದೆ. ಮರ್ತ್ಬಿಡ್ಬಾರ್ದು, ಮಹಾಭಾರತ ಅಪ್ಲೈ ಮಾಡ್ಕೋಬೇಕಲ್ಲ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತ. ಮಹಾಭಾರತ ಕಥೆ ಏನದು? ಎಲ್ಲ ಶಾಸ್ತ್ರಗಳ ನಿದರ್ಶನ, ತತ್ವಕ್ಕೆ ಪ್ರಾಕ್ಟಿಕಲ್ ಅಂತ ಅರ್ಥ. ಅದಕ್ಕೇನೆ ಅಲ್ಲಿಗೆ ಎತ್ತಲಕ್ಕಾಗದಿದ್ದ ಕೇಸ್ ಅದು, ಬಗ್ಸ್ಲಕ್ಕೆ ಕಟ್ಟಲಕ್ಕಾಗದಿದ್ದ ಕೇಸ್ ಇದು. ಎರಡಕ್ಕೇನು ಬೇಕು? ವ್ಯಾನಶಕ್ತಿ ಬೇಕು, ಗೊತ್ತಾಯ್ತಾ? ವ್ಯಾನಶಕ್ತಿ. ಸೊ ಭೀಮಸೇನಿಗೆ ಆಗ್ತಿತ್ತು, ಎದ್ದ ತಕ್ಷಣ ಭೀಮಸೇನಿಗೆ ಆಗ್ತಿತ್ತು, ಕೃಷ್ಣಗೆ ಆಗ್ತಿತ್ತು. ಆದರೆ ಅರ್ಜುನಿಗೆ ಪ್ರಸಂಗ ಹಿಂದೆ ಬ್ರಹ್ಮದೇವರದೇ ಶಾಪ ಇತ್ತು, ಅಲ್ಲೇ ಮಾಲೆ ಹಾಕಬೇಕು ಅಂತೇಳಿ, ಅದಕ್ಕೆ ಅದೆಲ್ಲ ನಡೀತು ಅಷ್ಟೇ. ಯಾವುದಕ್ಕೆ ಒಟ್ಟು ಏನಂತೀವ್ರು ಪ್ರಾಣಶಕ್ತಿ ಅಂತ ಕರಿಬೇಕಾದ್ರೆ ಎಲ್ಲ ಸೇರಿ ಹೇಳೋದು ನಾವೀಗ ಕರೆಂಟ್ ಇಲ್ಲ ಅಂದ್ಬಿಡ್ತಾನೆ ಅಷ್ಟೇ. ಕರೆಂಟ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಕರೆಂಟ್ ಬಂತು, ಮಿಕ್ಸರ್ ಸರಿ ಇಲ್ಲ, ಅವಾಗ ಏನಾಯ್ತು? ಮತ್ತೆ ಕರೆಂಟ್ ಇಲ್ಲ, ಆಮೇಲೆ ಮಿಕ್ಸರ್ ಸರಿ ಇಲ್ಲ ಅಂತ ಆಮೇಲೆ ಅರ್ಥ ಆಯ್ತಾ ಈಗ? ಬಟ್ ಮಿಕ್ಸರ್ ವರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಬೇಕು? ಕರೆಂಟ್. ಪ್ರಾಣಾಪಾನ ಶಬ್ದ ಏನಂದ್ರೆ ಉಪಲಕ್ಷಣ. ಪ್ರಾಣ ಅಂತ ಹೇಳಿದ ತಕ್ಷಣ ಏನಾಡ್ಬೇಕು ಅಲ್ಲಿಗೆ ಅಷ್ಟು ತಗೋಬೇಕು. ಅದ್ರ ಯಾವ್ದು ಇಂಪಾರ್ಟೆಂಟ್ ಮುಂದಿನ ಕೇಸ್ ರಿಲೇಟಿವ್ ಮೆರಿಟ್. ಆಮೇಲೆ ಇಲ್ಲಿ ಪ್ರಾಣ ಇಲ್ಲ ಏನು ಮಾಡೋಕ್ಕಾಗದೇ ಇಲ್ಲ ಅಂತ ಅರ್ಥ. ಪ್ರಾಣ ಇದ್ರೂ ಕೂಡ ಮುಂದೆ ವ್ಯಾನ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಉದಾಹರಣೆ ನೋಡಿ, ಎಷ್ಟೋ ಜನ ಕೋಮಾದಲ್ಲಿ ಇರ್ತಾರೆ, ಪ್ರಾಣಾಪಾನ ಇದೆ ಅವ್ರಿಗೀಗ, ಉಸಿರಾಡ್ತಾನೆ, ಇದೆಲ್ಲ ಮಾಡ್ತಾನೆ, ಮಾತಾಡೋಕ್ಕಾಗ್ತಾ ಇಲ್ಲ, ಎಚ್ಚರನೇ ಇಲ್ಲ, ಹಿಡಿತಿಲ್ಲ. ಜ್ಞಾನಶಕ್ತಿ ತುಂಬ ಕೆಲ ನೋಡ್ತು ಗುರ್ತಿಡಿತಾರೆ, ನೋಡಿ ಗುರ್ತಿಡಿತಾರೆ, ಮಾತಾಡಕ್ಕೆ ಬರೋದಿಲ್ಲ. ಗುರ್ತಿಡಿತಾರೆ ಅಂದ್ರೆ ಏನರ್ಥ? ಇದು ಪ್ರಾಣಾಪಾನ ಇಲ್ಲದವ್ರು ಸತ್ತೋಗ್ತಿದ್ದವರು. ಪ್ರಾಣ ಅನ್ನೋದೇ ಅಪಾನನೂ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ, ಗುರ್ತಿಡಿತಾನೆ, ಮಾತಾಡೋಕ್ಕಾಗೋದಿಲ್ಲ ಅಂದರೆ ವಾಗ್ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ವಾಗ್ವ್ಯಾಪಾರಕ್ಕೆ ಏನು ಶಕ್ತಿ ಬೇಕಿತ್ತು? ಈಗ ಜ್ಞಾನಶಕ್ತಿ ಬೇಕಿತ್ತು, ಅದಿಲ್ಲ. ಶರಣಂ ಗಮನಂ ದೃಢಸ್ಯ ಧನುಷ ಆಯಮನಂ ಅವನಮನಂ. ನೋಡಿ, ಅವನಮನಂ ಬಾಗ್ಸೋದು, ಜಾರೋಪಣ ಮಿತಿ ಯಾವತ್. ಬಾಗ್ಸೋ ಉದ್ದೇಶ ಏನೋ ಹಗ್ಗ ಕಟ್ಟೋದು, ಕಟ್ಟೋದಕ್ಕೆ ಭಾರಿ ಶಕ್ತಿ ಬೇಕು. ತಾನಿ ಚ ಕರ್ಮಾಣಿ ಅಪ್ರಾಣನ್ ಅನಪಾನನ್ ಕರೋತಿ. ಆ ರೀತಿ ಮಾಡಬೇಕಾದ್ರೆ ಏನು ಮಾಡ್ತಾನಾಗ? ಬಗ್ಸ್ತೇನೆ, ಮಾತಾಡಿಸಿ ಮಾತಾಡೋಕ್ಕಾಗಲ್ಲ. ಪ್ರಾಣ ಏನು ಮಾಡಿದ್ದಾನೆ ಅವನೀಗ? ಪ್ರಾಣಶಕ್ತಿನ ಫುಲ್ಲು ಬಗ್ಸಕ್ಕೆ ಹಾಕಿದ್ದಾನೆ, ಮಾತಾಡೋಕ್ಕೆ ಸಾಧ್ಯ ಇಲ್ಲಾಗ. ಅದೇ ರೀತಿಯೇ ಒಬ್ಬ ಅಪ್ರಾಣನ್ ಅಪಾನನ್ ಆಗ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಲ್ಲಿ ವ್ಯಾನಶಕ್ತಿ ಉಪಯೋಗಿಸಿದ್ದಾನೆ ಅಂತ ಅರ್ಥ. ಆಗ ಅಪ್ರಾಣನ್ ಅನಪಾನನ್ ಅಂದರೆ ಪ್ರಾಣಶಕ್ತಿನೂ ಅಲ್ಲ, ಅಪಾನ ಶಕ್ತಿನೂ ಅಲ್ಲ. ಯಾವ ಶಕ್ತಿ ಅದು? ಭಾರ ದೊಡ್ಡ ಭಾರ ಎತ್ತಲಕ್ಕೆ ಹೋಗ್ತಾನೆ, ಅವಾಗ ಏನು ಮಾಡ್ತಾನೆ? ಉಸಿರಿಡಿತಾನಾಗ. ಉಸಿರಿಡ್ದಿದ್ದು ಏನಾಯಿತು? ಅಪ ಮತ್ತೆ ವ್ಯಾನ. ಅರ್ಥ ಆಯ್ತಾ? ಈಗ ಉಸಿರಿಡ್ದಿದ್ದು ವ್ಯಾನ, ಡಿಸ್ಟ್ರಿಬ್ಯೂಷನ್ ಸಮಾನ, ಹಿಡಿಯೋದು ವ್ಯಾನ. ಅದಕ್ಕೋಸ್ಕರ ವ್ಯಾನ ಸರ್ವ ಶರೀರಗ ತಾನಿ ಚ ಕರ್ಮಾಣಿ ಅಪ್ರಾಣನ್ ಅನಪಾನನ್ ಕರೋತಿ ತೇತಸ್ಯ ಹೇತೋ ಏತಸ್ಮಾತ್ ಕಾರಣಾತ್ ವ್ಯಾನಂ ವ್ಯಾನೇ ಉದ್ಗೀತಂ ಉಪಾಸೀತ ಇತಿ ಉಪಸಂಹಾರ. ಈಗ ವ್ಯಾನದ ಮಹತ್ವ ಮೂರು ಕಾರಣ ಕೊಟ್ಟು ಉಪಸಂಹಾರವನ್ನು ಮಾಡಿದರು. ವ್ಯಾನಕ್ಕೆ ಮೂರು ಕಾರಣ ಕೊಟ್ಟು ಅದು ಶ್ರೇಷ್ಠ ಅಂತ ಹೇಳ್ತಾ ಅಲ್ಲಿ ಉದ್ಗೀತನಾಮಕ ಪರಮಾತ್ಮನ ಶೇಷ ಆರಾಧನೆ ಮಾಡಬೇಕು. ಯಾವುದಕ್ಕೆ? ಕುಂಭಕ ಅಂಬದು ಏನಾಯ್ತು ಈಗ? ಕುಂಭಕದಲ್ಲಿ ಏನಿಲ್ಲ, ಪ್ರಾಣನೂ ಇಲ್ಲ ಅಪಾನನೂ ಇಲ್ಲ. ಏನಾಗಿದೆ ಈಗ? ಉಸಿರು ಹಿಡಿತಾನಾಗ, ಉಸಿರು ಎಳ್ಕೊತಾಳೆ, ಉಸಿರು ಬಿಡ್ತಾನೋ ಇಲ್ಲ. ಉಸಿರು ಬಿಟ್ಟರೆ ಅಪಾನ ಆಗ್ತಿತ್ತು, ಉಸಿರು ಹೇಳ್ಕೊಂಡ್ರೆ ಪ್ರಾಣ ಆಗ್ತಿತ್ತು. ಎರಡೂ ಮಾಡ್ತಾ ಎಲ್ಲಿದ್ದಾನ ಅವನೀಗ? ಕುಂಭಕದಲ್ಲಿ. ಕುಂಭಕದಲ್ಲಿ ಅಂದರೆ ವ್ಯಾನಶಕ್ತಿ. ಹೌದೌದು, ವ್ಯಾನದಲ್ಲಿ ಪ್ರಾಣಾಯಾಮದಲ್ಲಿ ಅದು ದೊಡ್ಡ ಘಟ್ಟ. ಆಗ ಅರ್ಥ ಚಿಂತನೆ ಮಾಡ್ತಾನಲ್ಲ, ಮಂತ್ರ ಅರ್ಥ ಚಿಂತನೆ ಮಾಡೋದಂದ್ರೆ ಪೂರ್ತಿ ಪ್ರಾಣಾಯಾಮ. ಇವರು ಮಾಡಿಸೋ ಪ್ರಾಣಾಯಾಮ ಪೂರ್ತಿ ಅನ್ನಿದ ಅಮಂತ್ರಕ ಪ್ರಾಣಾಯಾಮ. ಆಗ ಅಗರ್ಭ ಪ್ರಾಣಾಯಾಮ, ಸಗರ್ಭ ಪ್ರಾಣಾಯಾಮ ಅಂತ ಕರೀತಾರೆ. ಬರೀ ಉಸಿರು ಬಿಟ್ಟು ಮಾಡೋದೆಲ್ಲ ಅಗರ್ಭ, ಮಂತ್ರ ಇಲ್ಲ, ಏನೂ ಇಲ್ಲ. ಆದರೆ ಮಂತ್ರನ ಹೇಳುತ್ತಾ ಹೇಳಿದರೆ ಸ್ವಲ್ಪ ವಾಸಿ, ಮಂತ್ರಾರ್ಥ ಚಿಂತನೆ ಮಾಡಿದರೆ ಪೂರ್ತಿ ಅದು. ಸೊ ಬರೀ ಉಸಿರು ಹಿಡಿಯೋದು, ಮಂತ್ರ ಚಿಂತನೆ ಮಾಡೋದು, ಮಂತ್ರಾರ್ಥ ಚಿಂತನೆ ಮಾಡೋದು, ಅದು ಸಗರ್ಭ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕಾದ್ರೆ ಫುಲ್ ಕಾನ್ಸಂಟ್ರೇಷನ್ ಬೇಕು. ಇವ್ರು ಯಾರು ಕೂಡ ಇದನ್ನು ಲೌಕಿಕದಲ್ಲಿ ಬಂದಿಲ್ಲ, ಬರೀ ಉಸಿರು ಬಿಡೋದು ಕಪಾಲಿ ಬಾತಿ ನೂರಾರು ಹೆಸರಿಡ್ತಾರೆ ಹೊರತು ಏನಿಲ್ಲ, ಅದರೊಳಗೆ ಮಂತ್ರದ ಕಾನ್ಸೆಪ್ಟೇ ಇಲ್ಲ. ಅದರಿಂದ ಹೊರಟೋಯ್ತು. ವ್ಯಾನೇ ಉದ್ಗೀತ ಉಪಾಸೀತ ಇತ್ಯುಪಸಂಹಾರ ಅಥ ಖಲು ಉದ್ಗೀತ ಅಕ್ಷರಾಣಿ ಉಪಾಸೀತ ಇದೆ. ಈಗ ಉದ್ಗೀತ ಇದೆ, ಉದ್ಗೀತ ಅಕ್ಷರ ಉಪಾಸನೆ ಮಾಡಬೇಕೀಗ. ಉದ್ಗೀತ ಉದ್ಗೀತ ಮೂರನ್ನು ಬಿಡಿಸಿ ಹೇಳ್ತಾರೆ. ಉದ್ಗೀತ ಇತಿ ಅಕ್ಷರ ಉಪಾಸನ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟೊತ್ತು ಕೂಡ ಬೇರೆ ಉಪಾಸನೆ ಹೇಳ್ತಾ. ಈಗ ಅಕ್ಷರ ಉಪಾಸನೆ ಪ್ರಾಣ ಏವ ಉತ್ ಪ್ರಾಣೇನ ಹಿ ಉತ್ತಿಷ್ಠತಿ ವಾಗ್ಗೀರ್ ವಾಚೋ ಹಿ ಗಿರಹ ಇತ್ಯಾಚಕ್ಷತೆ ಅನ್ನಂ ಇತ್ಯಾಚಕ್ಷತೆ ಅನ್ನಂ ಇಲ್ಲಿದೆ. ಥಮನೆ ಹಿದಂ ಸರ್ವಂ ಸ್ಥಿತಂ ಜೌರೇವ ಉದಂತರಿಕ್ಷಂ ಗೀಹಿ ಪೃಥಿವಿ ಥಮಾದಿತ್ಯ ಏವ ಉದ್ವಾಯು ಗೀರಗ್ನಿ ಅಗ್ನಿಸ್ಥಂ ಸಾಮವೇದ ಏವುತ್ ಯಜುರ್ವೇದ ಗೀಹಿ ಋಗ್ವೇದಸ್ಥಂ ದುಗ್ಧೇ ಅಸ್ಮೈ ವಾಗ್ದೋಹಂ ಯೋ ವಾಚೋ ದೋಹೋ ಅನ್ನವಾನ್ ಅನ್ನಾದೋ ಭವತಿ ಯಏತಾನಿ ಏವಂ ವಿದ್ವಾನ್ ಉದ್ಗೀತಾಕ್ಷರಾಣಿ ಉಪಾಸ್ತ ಉದ್ಗೀತ ಇತಿ. ಈಗ ಉದ್ಗೀತ ಅಕ್ಷರಗಳಲ್ಲೇ ಉಪಾಸನೆ ಮಾಡಬೇಕೆಂಬುದನ್ನು ಹೇಳ್ತಾರೆ. ಅದು ಇನ್ನೊಂದು ಘಟ್ಟ, ಅದು ನಾಳೆ ನೋಡೋಣಂತೆ. ಇದೆಲ್ಲ ಮತ್ತೆ ಹೇಳಿದಂತೆ, ಉಪಾಸನೆ ಮಾಡೋದೊಂದು, ಉಪಾಸನೆ ತಿಳಿಯೋದೊಂದು. ತಿಳಿಯೋದಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ, ಆದರೆ ಬಿಟ್ಟು ಉಪಾಸನೆ ಮಾತ್ರ ಎಲ್ಲರಿಗೂ ಅಧಿಕಾರ ಇಲ್ಲ. ಎಲ್ಲಿದೆ ಇದು?